ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಹೇಳೋಣ.
ದೇವರ ವಾಕ್ಯವನ್ನು ಕೇಳುವ ಸಮಯ.
ದೇವರ ಸ್ವೀಕಾರಕ್ಕೆ ಪುರಾವೆ. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ದೇವರ ಕೃಪೆಯಿಂದ ನೀವೆಲ್ಲರೂ ಯೋಗಕ್ಷೇಮವಾಗಿ ದೇವರ ಆಶೀರ್ವಾದದಿಂದ ಇದ್ದೀರಿ ಎಂಬುದಾಗಿ ನಾನು ಬಯಸುವಂತೆನಾಗಿದ್ದೇನೆ. ಹಾಗಿದ್ದರೆ ಬನ್ನಿ, ಇವತ್ತಿನ ದಿನದಲ್ಲಿ ಒಬ್ಬ ವ್ಯಕ್ತಿಯನ್ನು ದೇವರು ಅಂಗೀಕರಿಸಿಕೊಂಡಿದ್ದಾನೆ ಅಥವಾ ವ್ಯಕ್ತಿ ದೇವರ ಜೊತೆಯಲ್ಲಿ ಉತ್ತಮವಾಗಿ ನಡೀತಕ್ಕಂಥವನಾಗಿದ್ದಾನೆ ಅನ್ನುವುದಕ್ಕೆ ಸತ್ಯವೇದ ನೀಡುವಂತಹ ಅನೇಕ ಸಾಕ್ಷಿಗಳು, ಪುರಾವೆಗಳು ಏನು ಅನ್ನುವಂತಹ ವಿಚಾರವನ್ನು ಇವತ್ತಿನ ದಿನದಲ್ಲಿ ನಾವು ಧ್ಯಾನಿಸೋಣ. ಪ್ರಿಯ ಕೇಳುಗರೆ, ಈ ಒಂದು ಸಂದೇಶವನ್ನು ನಾವು ಕೇಳುವುದಕ್ಕಿಂತ ಮೊದಲು ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ನಿನ್ನ ಕೃಪೆಯಿಂದ ಮತ್ತೊಂದು ಆವರ್ತಿ ಸ್ವಾಮಿ ನಿನ್ನ ಮಕ್ಕಳಾಗಿ ಈ ಒಂದು ಬಾನುಲಿಯ ಮಾಧ್ಯಮದ ಮೂಲಕವಾಗಿ ನಿನ್ನ ಸಂದೇಶವನ್ನು ಆಲಿಸಲು ನೀ ಕೊಟ್ಟಂತಹ ಈ ಒಂದು ಸಮಯಕ್ಕೋಸ್ಕರ ಸ್ತೋತ್ರ ಸಲ್ಲಿಸ್ತಕ್ಕಂಥವರಾಗಿದ್ದೇವೆ ಸ್ವಾಮಿ. ದೇವ, ಈ ಸಂದೇಶವನ್ನು ಕೇಳುವಂತಹ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ವಿಶೇಷವಾಗಿ ಈ ಸಂದೇಶ ಕೇಳುವಂಥ ಮಕ್ಕಳಿಗೆ ಆಶೀರ್ವಾದದಾಯಕವಾಗಿತ್ತು. ನಾನು ನಿಜವಾಗಲೂ ಸಹ ದೇವರನ್ನು ಅಂಗೀಕರಿಸಿಕೊಂಡಿದ್ದೇನಾ, ದೇವರು ನನ್ನ ಜೊತೆಯಲ್ಲಿ ಇದ್ದಾನಾ ಅನ್ನುವಂತಹ ಪುರಾವೆಗಳನ್ನು ಈ ವಾಕ್ಯಗಳಿಂದ ಅರ್ಥ ಮಾಡಿಕೊಂಡು ಕ್ರಿಸ್ತನ ಜೊತೆಯಲ್ಲಿ ನಡೆಯಲು ಸಹಾಯ ಮಾಡು ಸ್ವಾಮಿ. ನಿನ್ನ ದಾಸನಾದಂಥ ನನ್ನನ್ನು ಮರೆಮಾಚಿ ನೀನು ಮಾತನಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಒಬ್ಬ ವ್ಯಕ್ತಿ ದೇವರನ್ನು ಅಂಗೀಕರಿಸಿಕೊಂಡು ಆತನ ಜೊತೆಯಲ್ಲಿ ನಡೆಯುವವನಾಗಿದ್ದಾನೆ ಅಂದರೆ ದೇವರ ವಾಕ್ಯದಲ್ಲಿ ಅಪೊಸ್ತಲರ ಕೃತ್ಯಗಳು 10:35 ವಚನವನ್ನು ಓದುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ದೇವರ ಉದ್ದೇಶ ಎಲ್ಲ ಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕ ದೇವರು ಸಮಾಧಾನದ ಶುಭಸಮಾಚಾರವನ್ನು ಪ್ರಕಟಿಸುತ್ತಾ ಇಸ್ರಾಯೇಲ್ ಜನರಿಗೆ ಅನುಗ್ರಹಿಸಿದ ವಾಕ್ಯವು ನಿಮಗೆ ತಿಳಿದಿದೆ ಎಂಬುದಾಗಿ ಹೇಳುವಂತೆವನಾಗಿದ್ದಾನೆ. ಇಲ್ಲಿ ದೇವರು ಏನು ಹೇಳುವಂತೆವನಾಗಿದ್ದಾನೆ ಅಂದರೆ ಕ್ರಿಸ್ತನ ಮೂಲಕ ನಮಗೆ ಸಮಾಧಾನ ಅನ್ನುವಂತಹ ಒಂದು ಶುಭ ಸಮಾಚಾರವನ್ನು ಇಸ್ರಾಯೇಲರಿಗೆ ಮೊದಲು ತಿಳಿಸಲಾಯಿತು. ಅನಂತರ ಅವರು ದೇವರನ್ನು ತಿರಸ್ಕರಿಸಿ ಅವಿಧೇಯರಾಗಿ ನಡೆದ ಕಾರಣದಿಂದ ಎಲ್ಲ ಜನರಿಗೂ ಸಹ ಆ ಕ್ರಿಸ್ತನ ಒಂದು ಶುಭ ಸಮಾಚಾರ, ಆತನು ನಮ್ಮೊಟ್ಟಿಗಿದ್ದಾನೆ ಅನ್ನುವಂತಹ ಸಮಾಚಾರವನ್ನು ಸಾರಲಾಯಿತು. ಯಾರೆಲ್ಲ ಕ್ರಿಸ್ತನ ಒಂದು ಶುಭ ಸಮಾಚಾರವನ್ನು ಅರಿತುಕೊಂಡು ಸಮಾಧಾನದಿಂದ ಕ್ರಿಸ್ತನಲ್ಲಿ ಜೀವಿಸುವಂಥವರಾಗಿದ್ದಾರೋ ಅವರು ಕ್ರಿಸ್ತನ ಗುಣಗಳನ್ನು ಪ್ರತಿಬಿಂಬಿಸಿ ಆತನು ಹೇಳಿದಂತಹ ಕಾರ್ಯದಲ್ಲಿ ನಡೆಯುವಂಥವರಾಗಿದ್ದಾರೆ. ನಾವು ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕದಲ್ಲಿ 4 ಓದುವುದಾದರೆ ಅಲ್ಲಿ ಆಬೇಲ ಮತ್ತು ಕಾಯಿನನ ವಿಚಾರವಾಗಿ ಓದುವಂಥವರಾಗಿದ್ದೇವೆ. ದಿನ ಕಳೆದಂತೆ ಆಬೇಲನು ತಾನು ಕುರಿಯನ್ನು ಕಾಯುವಂತಹ ವ್ಯಕ್ತಿಯಾಗಿದ್ದನು. ಆ ನಿಮಿತ್ತವಾಗಿ ಆತನು ದೇವರಿಗೆ ಬಲಿಯನ್ನು ಸಲ್ಲಿಸಲು ಕುರಿಯನ್ನು ತರತಕ್ಕಂಥವನಾಗಿದ್ದಾನೆ. ಇನ್ನು ಅನ್ನನಾದಂತಹ ಕಾಯಿನನು ಆತನು ವ್ಯವಸಾಯ ಮಾಡುವಂಥವನಾಗಿದ್ದನು. ಆ ನಿಮಿತ್ತವಾಗಿ ಆತನು ತನ್ನ ತೋಟದಲ್ಲಿ ಬೆಳೆದಂತಹ ಎಲ್ಲ ಪದಾರ್ಥಗಳನ್ನು ಕಾಣಿಕೆಯಾಗಿ ದೇವರಿಗೆ ಯಜ್ಞ ಹೋಮವನ್ನು ಅರ್ಪಿಸಲು ತರುವಂತೆವನಾಗಿದ್ದಾನೆ. ಆದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ದೇವರು ಆ ಬೇಲನ ಕಾಣಿಕೆಯನ್ನು ಮೆಚ್ಚಿದನು, ಆದರೆ ಕಾಯಿನನ ಕಾಣಿಕೆಯನ್ನು ಮೆಚ್ಚಲಿಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಪಾಪಕ್ಕೆ ಮೇಸಾಯನು ಈ ಲೋಕಕ್ಕೆ ಬರಬೇಕಾಗಿತ್ತು. ಅವರು ಪ್ರತಿ ಸಾರಿಯೂ ಸಹ ಯಜ್ಞಕ್ಕೆ ಹೋಮವನ್ನು ಮಾಡಿ ಬಲಿಯನ್ನು ಸಲ್ಲಿಸ್ತಕ್ಕಂತಹ ಆ ಕುರಿಮರಿ ಕ್ರಿಸ್ತನು ನನ್ನ ಪಾಪಗಳಿಗೋಸ್ಕರ ಈ ಲೋಕಕ್ಕೆ ಬರತಕ್ಕಂಥವನಾಗಿದ್ದಾನೆ, ನನ್ನ ಪಾಪಗಳಿಗೋಸ್ಕರ ಕಲ್ವಾರಿ ಸಿಲುಬೆಯಲ್ಲಿ ಮರಣವನ್ನು ಹೊಂದಕ್ಕಂಥವನಾಗಿದ್ದಾನೆ. ಮೇಸಾಯನನ್ನು ಆ ಒಂದು ಬಲಿಯಲ್ಲಿ ನೋಡ್ತಕ್ಕಂಥವರಾಗಿದ್ದರು. ಹಾಗಾಗಿ ಅಲ್ಲಿ ಆಬೇಲನು ನನಗೆ ಕ್ರಿಸ್ತನ ಮೇಸಾಯನ ರಕ್ಷಣೆ ಅವಶ್ಯಕತೆ ಇದೆ, ನನ್ನ ಸ್ವನೀತಿಯಿಂದ ನಾನು ಜೀವಿಸಲು ಈ ಲೋಕದಲ್ಲಿ ಸಾಧ್ಯವಿಲ್ಲ ಎಂಬುದನ್ನು ಅರಿತುಕೊಂಡು ಅಲ್ಲಿ ಕುರಿಯನ್ನು ಬಲಿ ಕೊಡ್ತಕ್ಕಂಥವನಾಗಿದ್ದಾನೆ. ಆದರೆ ಕಾಯನ ನನಗೆ ಮೆಸ್ಸಾಯನ ಅವಶ್ಯಕತೆ ಇಲ್ಲ ಎಂಬುದಾಗಿ ಮೆಸ್ಸಾಯನನ್ನು ತಿರಸ್ಕರಿಸುವ ರೀತಿಯಲ್ಲಿ ಆತನು ತನ್ನ ಸ್ವನೀತಿಯನ್ನು ತೋರಿಸುವ ಹಾಗೆ ಅವನು ಅವನ ತೋಟದಲ್ಲಿರತಕ್ಕಂತಹ ಕಾಯಿ ಪಲ್ಯಗಳನ್ನು ತಂದು ಯಜ್ಞವನ್ನು ಮಾಡತಕ್ಕಂಥವನಾಗಿದ್ದಾನೆ. ಆ ನಿಮಿತ್ತವಾಗಿ ದೇವರು ಅವನ ಯಜ್ಞವನ್ನು ಮೆಚ್ಚದೆ ಹೋದ ಕಾರಣದಿಂದ ಅವನು ಆ ಬೇಲಿನ ಮೇಲೆ ಕೋಪಗೊಳ್ಳುವಂಥವನಾಗಿದ್ದಾನೆ. ಆ ಬೇಲಿನ ಮೇಲೆ ಕೋಪಗೊಂಡು ಅವನನ್ನು ಕೊಂದು ಹಾಕುವಂತೆವನಾಗಿದ್ದಾನೆ. ಆತನ ಹಿಂದೆ ಇದ್ದಂಥವನು ಸೈತಾನ. ಯಾಕೆಂದರೆ ಸೈತಾನನಿಗೆ ಈ ಆರಾಧನೆಯ ವಿಚಾರ ಸ್ವಲ್ಪವೂ ಸಹ ಇಷ್ಟ ಇಲ್ಲ. ದೇವರನ್ನು ಆರಾಧಿಸುವುದು ಆತನಿಗೆ ಸ್ವಲ್ಪವೂ ಸಹ ಇಷ್ಟ ಇಲ್ಲ. ಯಾರೆಲ್ಲ ಆತನನ್ನು ಪೂರ್ಣ ಮನಸ್ಸಿನಿಂದಲೂ ಬುದ್ಧಿಯಿಂದಲೂ ಪ್ರಾಣದಿಂದಲೂ ಆರಾಧಿಸಲು ಬರತಕ್ಕಂಥವರಾಗಿದ್ದಾರೋ ಅವರ ಮೇಲೆ ಆತನು ಕೋಪಗೊಳ್ತಕ್ಕಂಥವನಾಗಿದ್ದಾನೆ. ಯಾಕೆಂದರೆ ಈ ಆರಾಧನೆಯ ವಿಚಾರದಲ್ಲಿಯೇ ಪರಲೋಕದಲ್ಲಿ ಸೈತಾನ ದಂಗೇಳುವಂಥವನಾಗಿದ್ದಾನೆ. ಅದನ್ನು ಈ ಲೋಕದಲ್ಲಿ ಇವತ್ತಿಗೂ ಸಹ ಮುಂದುವರಿಸುವಂಥವನಾಗಿದ್ದಾನೆ. ಆದರೆ ನಾವು ಇವತ್ತಿನ ದಿನದಲ್ಲಿ ನೋಡುವಂತಹ ಒಂದು ವಿಚಾರವೇನೆಂದರೆ ದೇವರು ಅಲ್ಲಿ ಆ ಬೇಲನ ಕಾಣಿಕೆಯನ್ನು ಸ್ವೀಕರಿಸತಕ್ಕಂಥವನಾಗಿದ್ದಾನೆ. ಯಾಕೆಂದರೆ ಆತನು ದೇವರಿಗೆ ವಿಧೇಯರಾದಂತಹ ರೀತಿಯಲ್ಲಿ ದೇವರಿಗೆ ಮೆಚ್ಚುಗೆ ಆದಂತಹ ಕಾಣಿಕೆಯನ್ನು ಅರ್ಪಿಸುವಂತನಾಗಿದ್ದಾನೆ. ಆದರೆ ಕಾಯನ ದೇವರಿಗೆ ವಿಧೇಯರಲ್ಲದ ಮೆಚ್ಚುಗೆ ಇಲ್ಲದಂತಹ ಕಾಣಿಕೆಯನ್ನು ತರತಕ್ಕಂಥವನಾಗಿದ್ದಾನೆ. ಅನಿಮಿತವಾಗಿ ದೇವರು ಕಾಯನನ್ನು ನೋಡಿ ಈ ರೀತಿಯಾಗಿ ಕೇಳುವಂತೆವನಾಗಿದ್ದಾನೆ. ಅದೇ ಕಂಡ ಪುಸ್ತಕ 4:7 ವಚನವನ್ನು ಓದುವುದಾದರೆ, ನಿನ್ನ ಮುಖವು ಕಳೆಗೊಂದಲು ಕಾರಣವೇನು? ನೀನು ತಲೆ ತಗ್ಗಿಸಲು ಕಾರಣವೇನು? ನೀನು ಒಳ್ಳೆಯ ಕೆಲಸ ಮಾಡಿದರೆ ನಿನ್ನ ತಲೆಯು ಎತ್ತಲ್ಪಡುತ್ತಿತ್ತು ಅಲ್ಲವೇ ಎಂಬುದಾಗಿ ಹೇಳುವಂತೆವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಇಲ್ಲಿ ಕಾಯನ ಮಾಡಿದಂತಹ ಒಂದು ಕೆಲಸವನ್ನು ನಾವು ನೋಡುವುದಾದರೆ, ಆತನು ದೇವರಿಗೆ ಮೆಚ್ಚುಗೆ ಅಲ್ಲದಂತಹ ಕಾರಣವನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಆ ನಿಮಿತ್ತವಾಗಿಯೇ ಆತನು ದೇವರ ಮುಂದೆ ತಲೆಯನ್ನು ತಗ್ಗಿಸ್ತಕ್ಕಂಥವನಾಗಿದ್ದಾನೆ. ಅದಕ್ಕೆ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ, ನೀನು ಒಳ್ಳೆಯ ಕೆಲಸ ಮಾಡಿದರೆ ನಿನ್ನ ತಲೆಯು ಎತ್ತಲ್ಪಡುತ್ತಿತ್ತೋ ಅಲ್ಲವೇ. ಪ್ರಿಯ ಕೇಳುಗರೆ, ಇದರಿಂದ ನಾವು ಅರ್ಥ ಮಾಡಿಕೊಳ್ತಕ್ಕಂತಹ ಒಂದು ವಿಚಾರವೇನೆಂದರೆ, ದೇವರು ನಮ್ಮ ಜೊತೆ ಇದ್ದಾನೆ, ದೇವರು ನಮ್ಮನ್ನು ಸ್ವೀಕರಿಸಿದ್ದಾನೆ, ನಾನು ಆತನನ್ನು ಅಂಗೀಕರಿಸಿಕೊಂಡಿದ್ದೇನೆ ಅನ್ನುವಂತಹ ಒಂದು ವಿಚಾರವನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ತಕ್ಕಂಥವರಾಗಿದ್ದೇವೆ ಅಂದರೆ, ನಾವು ಮಾಡುವಂತಹ ಕ್ರಿಯೆಗಳ ಮುಖಾಂತರವಾಗಿ ಆತನಿಗೆ ಮೆಚ್ಚುಗೆಯಾದಂತಹ ಕ್ರಿಯೆಗಳನ್ನು ಮಾಡುವುದಾದರೆ ಆತನು ನಮ್ಮನ್ನು ಮೆಚ್ಚುವಂತೆವನಾಗಿದ್ದಾನೆ, ನಮ್ಮನ್ನು ಅಂಗೀಕರಿಸಿಕೊಳ್ಳುವಂತೆವನಾಗಿದ್ದಾನೆ. ನಾವು ಆತನನ್ನು ಅಂಗೀಕರಿಸಿಕೊಂಡಿದ್ದೇವೆ ಅಂದರೆ ಆ ಬೇಲನ ರೀತಿಯಲ್ಲಿ ಆತನಿಗೆ ಮೆಚ್ಚುಗೆಯಾದಂತಹ ಕೆಲಸಗಳನ್ನು ಮಾಡುವಂಥವರಾಗಿದ್ದೇವೆ. ಆದರೆ ನಮ್ಮ ಒಂದು ಸ್ವಭಾವ ಹೇಗಿದೆ ಎಂಬುದಾಗಿ ನಾವು ಮೊದಲು ಗಮನಿಸುವುದಾದರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8:7 ತಿಳಿಸತಕ್ಕಂಥದ್ದಾಗಿದೆ. ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ವಿರುದ್ಧವಾಗಿದೆ. ಅಂತಹ ಮನಸ್ಸು ಧರ್ಮ ನಿಯಮಕ್ಕೆ ಒಳಪಡುವುದೂ ಇಲ್ಲ, ಒಳಪಡುವುದಕ್ಕಾಗುವುದೂ ಇಲ್ಲ ಎಂಬುದಾಗಿ ಹೇಳುವಂತೆವನಾಗಿದ್ದಾನೆ. ನಾವು ಶರೀರ ಭಾವಗಳ ಮೇಲೆ ಮನಸ್ಸಿಡಬಾರದು, ಅದು ದೇವರಿಗೆ ವಿರುದ್ಧವಾಗಿದೆ. ಕಾಯನ ಈ ಲೋಕದ ವಿಚಾರದ ಮೇಲೆ, ತನ್ನ ಸ್ವನೀತಿಯ ಮೇಲೆ, ಶರೀರ ಭಾವಗಳ ಮೇಲೆ ಆತನು ಮನಸ್ಸಿಟ್ಟ ಕಾರಣದಿಂದ ಆತನು ದೇವರಿಗೆ ವಿರುದ್ಧವಾಗಿ ಹೋಗ್ತಕ್ಕಂಥವನಾಗಿದ್ದಾನೆ. ದೇವರು ಅದನ್ನು ಎಂದಿಗೂ ಸಹ ಮೆಚ್ಚುವುದಿಲ್ಲ. ಆದರೆ ನಾವು ಯಾವ ರೀತಿಯಲ್ಲಿ ಜೀವಿಸಬೇಕೆಂದರೆ, 1 ಪೇತ್ರ 1:23 ಓದುವುದಾದರೆ, ಯಾಕೆಂದರೆ ನೀವು ಹೊಸದಾಗಿ ಹುಟ್ಟಿರುವಂಥದ್ದು ನಾಶವಾಗುವ ವಾಕ್ಯದಿಂದಲ್ಲ, ಆದರೆ ನಾಶವಾಗದಂತಹ ವಾಕ್ಯದಿಂದಲೇ, ಅದು ಸದಾ ಜೀವವುಳ್ಳ ದೇವರ ವಾಕ್ಯದ ಮೂಲಕ ಉಂಟಾಯಿತು ಎಂಬುದಾಗಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ಯಾರೆಲ್ಲ ದೇವರ ವಾಕ್ಯದ ಮೂಲಕವಾಗಿ ನಾಶವಾಗದಂತಹ ಸದಾಕಾಲ ಜೀವವಿರತಕ್ಕಂತಹ ವಾಕ್ಯದ ಮೂಲಕವಾಗಿ, ದೇವರ ವಾಕ್ಯದ ಮೂಲಕವಾಗಿ ಹೊಸದಾಗಿ ಹುಟ್ಟತಕ್ಕಂಥವರಾಗಿದ್ದಾರೋ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. 2 ಕೊರಿಂಥ 5:17 ಓದುವುದಾದರೆ, ಆದ್ದರಿಂದ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ, ಹೀಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂಬುದಾಗಿ ತಿಳಿಸುವಂತೆವನಾಗಿದ್ದಾನೆ. ಅಂದರೆ ವಾಕ್ಯದಿಂದ ಹುಟ್ಟುವುದು ಅಂದರೆ ಕ್ರಿಸ್ತನಿಂದ ಹುಟ್ಟತಕ್ಕಂಥದ್ದು, ಕ್ರಿಸ್ತನಲ್ಲಿ ಜೀವಿಸ್ತಕ್ಕಂಥದ್ದು, ಕ್ರಿಸ್ತನಲ್ಲಿ ನೆಲೆಗೊಳ್ತಕ್ಕಂಥದ್ದು. ಯಾರೆಲ್ಲ ಕ್ರಿಸ್ತನಲ್ಲಿ ನೆಲೆಗೊಳ್ತಕ್ಕಂಥವರಾಗಿದ್ದಾರೋ ಅವರು ಹೊಸದಾಗಿ ಹುಟ್ಟತಕ್ಕಂಥವರಾಗಿದ್ದಾರೆ. ಅವರಲ್ಲಿ ಹಳೆಯತನ ಹೋಗ್ತಕ್ಕಂಥದ್ದಾಗಿದೆ, ಹೊಸತನ ಬರ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ಅಂದು ಯೇಸು ಸ್ವಾಮಿಯನ್ನು ರಾತ್ರಿಯಲ್ಲಿ ನೋಡಲು ಬಂದಂತಹ ನಿಕೋದೀಮನಿಗೆ ಯೇಸು ಸ್ವಾಮಿ ಹೇಳುವಂತೆವನಾಗಿದ್ದಾನೆ, ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಒಬ್ಬ ವ್ಯಕ್ತಿ ಹೊಸದಾಗಿ ಹುಟ್ಟುವುದಾದರೆ ಆತನು ಆತ್ಮನಿಂದ ಹುಟ್ಟಬೇಕು. ಮೊದಲು ನಾವು ದೇಹದಿಂದ ಹುಟ್ಟತಕ್ಕಂಥವರಾಗಿದ್ದೇವೆ, ನಂತರ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡ ನಂತರ ನಮ್ಮ ಜೀವಿತದಲ್ಲಿ ನಾವು ಆತ್ಮನಿಂದ ಹುಟ್ಟಬೇಕು ಎಂಬುದಾಗಿ ಆತನು ಹೇಳ್ತಕ್ಕಂಥವನಾಗಿದ್ದಾನೆ. ಯಾಕೆಂದರೆ ಇದೇ ಯೋಹಾನನು ಬರೆದ ಸುವಾರ್ತೆ 6:63 ಓದುವುದಾದರೆ, ಜೀವ ಕೊಡುವುದು ಆತ್ಮವೇ, ದೇಹವು ಯಾವುದಕ್ಕೂ ಪ್ರಯೋಜನವಿಲ್ಲ ಎಂಬುದಾಗಿ ತಿಳಿಸುವಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಈ ದೇಹ ಒಂದು ದಿನ ಮಣ್ಣಿಗೆ ಸೇರತಕ್ಕಂಥದ್ದಾಗಿದೆ, ಆದರೆ ಜೀವ ಕೊಡುವುದು ಆತ್ಮ. ಆತ್ಮನಿಂದ ನಾವು ಹುಟ್ಟಿದಾಗ ಮಾತ್ರ ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ತಕ್ಕಂಥವರಾಗಿದ್ದೇವೆ. ಕ್ರಿಸ್ತನಲ್ಲಿ ನೆಲೆಗೊಳ್ಳುವಾಗ ನಾವು ಹೊಸದಾಗಿ ಹುಟ್ಟತಕ್ಕಂತಹ ಅನುಭವ ನಮ್ಮಲ್ಲಿ ಬರ್ತಕ್ಕಂಥದ್ದಾಗಿದೆ. ಈ ರೀತಿಯಾಗಿ ಒಬ್ಬ ಮನುಷ್ಯನು ಹೊಸದಾಗಿ ಹುಟ್ಟುವುದಾದರೆ ದೇವರ ವಾಕ್ಯದಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಎಪಿಸಿದವರಿಗೆ ಬರೆದ ಪತ್ರಿಕೆ 1:7 ಓದುವುದಾದರೆ, ಕ್ರಿಸ್ತನು ನಮಗೋಸ್ಕರ ಸುರಿಸಿದ ರಕ್ತದ ಮೂಲಕ ನಮಗೆ ಆತನ ಕೃಪೆಯ ಐಶ್ವರ್ಯಕ್ಕನುಸಾರವಾಗಿ ಪಾಪ ಕ್ಷಮಾಪಣೆ ಎಂಬ ವಿಮೋಚನೆಯು ಉಂಟಾಯಿತು ಎಂಬುದಾಗಿ ತಿಳಿಸುವಂತೆವರಾಗಿದ್ದಾನೆ. ಮಾತ್ರವಲ್ಲದೆ ಲೂಕನು ಬರೆದ ಸುವಾರ್ತೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ದೇವರು ನಮ್ಮನ್ನು ಅಂಗೀಕರಿಸಿಕೊಳ್ತಕ್ಕಂಥವನಾಗಿದ್ದಾನೆ, ಆತನ ರಕ್ತದ ಮುಖಾಂತರವಾಗಿ ಆತನ ಕೃಪೆಯ ಮೂಲಕವಾಗಿ ನಮಗೆ ವಸ್ತನ ಹೊಸ ಜೀವವನ್ನು ಕೊಡ್ತಕ್ಕಂಥವನಾಗಿದ್ದಾನೆ ಹೇಗೆ ಅನ್ನುವುದಕ್ಕೆ ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ತಪ್ಪಿಯೋದ ಮಗನ ಒಂದು ಸಾಮ್ಯವನ್ನು ನೋಡ್ತಕ್ಕಂಥವರಾಗಿದ್ದೇವೆ. ಆ ತಪ್ಪಿಯೋದ ಮಗನ ಸಾಮ್ಯದಲ್ಲಿ ತಂದೆ ತನ್ನ ಮಗನು ಹಿಂತಿರುಗಿ ಬರುವಾಗ ಯಾವ ರೀತಿಯಲ್ಲಿ ಅಂಗೀಕರಿಸಿಕೊಳ್ತಕ್ಕಂಥವರಾಗಿದ್ದಾನೆ ಅದಕ್ಕೆ ಒಂದು ಅದ್ಭುತವಾದಂತಹ ಪುರಾವೆ. ಪ್ರಿಯ ಕೇಳುಗರೆ, ಹೇಗೆ ಅಲ್ಲಿ ದೇವರು ಆ ಬೇಲನ ಕಾಣಿಕೆಯನ್ನ ಮೆಚ್ಚಿ ಅವನ ಕಾಣಿಕೆಯನ್ನು ಸ್ವೀಕರಿಸಿದನು, ಅದೇ ರೀತಿಯಾಗಿ ಒಬ್ಬ ಪಾಪಿ ಮನ ತಿರುಗಿ ದೇವರ ಬಳಿಗೆ ಬರುವಾಗ ದೇವರು ಅವನನ್ನ ಸ್ವೀಕರಿಸ್ತಕ್ಕಂಥವನಾಗಿದ್ದಾನೆ. ಆದರೆ ನಾವು ಹೇಗಿದ್ದೇವೆ ಹಾಗೆ ನಮ್ಮ ಪಾಪಗಳನ್ನು ಕ್ರಿಸ್ತನ ಮುಂದೆ ಬಂದು ಅರಕಿಡಬೇಕು. ಪ್ರಿಯ ಕೇಳುಗರೆ, ಅದನ್ನೇ ನಾವು ಲೂಕನು ಬರೆದ ಸುವಾರ್ತೆ 15:18-19 ಓದುವುದಾದರೆ, ಇಲ್ಲಿ ಅವನು ಪಟಿಂಗನಾಗಿ ಜೀವಿಸಿ ಅಲ್ಲಿ ಹಂದಿಗಳು ತಿಂತಕ್ಕಂತಹ ಆ ಊಟವನ್ನು ತಿಂದು ಒಂದು ದಿನ ಆತನು ತನ್ನ ಪಾಪ ಏನು ಅಂತಕ್ಕಂಥದ್ದನ್ನ ಹರಿದುಕೊಳ್ತಕ್ಕಂಥನಾಗಿದ್ದಾನೆ. ತನ್ನ ಪಾಪದ ಜೀವಿತವನ್ನ ಹರಿದುಕೊಟ್ಟು ಆತನು ಪರಲೋಕ ರಾಜ್ಯದ ಕಡೆಗೆ ನೋಡ್ತಕ್ಕಂಥನಾಗಿದ್ದಾನೆ. ತನ್ನ ತಂದೆ ಮನೆಯನ್ನು ನೋಡ್ತಕ್ಕಂಥನಾಗಿದ್ದಾನೆ. ನನ್ನ ತಂದೆ ಮನೆಯಲ್ಲಿ ನಾನು ಹೇಗೆ ಜೀವಿಸ್ತಕ್ಕಂಥನಾಗಿದ್ದೇನೆ ಎಂಬುದನ್ನು ಆತನು ಯೋಚಿಸ್ತಕ್ಕಂಥನಾಗಿದ್ದಾನೆ. ಯೋಚಿಸಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ನಾನು ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಡಿಯ ಹಾಳುಗಳಲ್ಲಿ ಒಬ್ಬರಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇಲ್ಲಿ ಏನು ಹೇಳ್ತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ, ಈ ವಾಕ್ಯವನ್ನು ನಾವು ಗಮನಿಸುವುದಾದರೆ ಆತನು ತನ್ನ ಪಾಪವನ್ನು ಹರಿತುಕೊಳ್ತಕ್ಕಂಥನಾಗಿದ್ದಾನೆ, ಹರಿತುಕೊಂಡು ಪಾಪವನ್ನು ಹರಕೆ ಇಡ್ತಕ್ಕಂಥನಾಗಿದ್ದಾನೆ. ಏಕೆಂದರೆ ಇಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ, ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ನಾನು ಪಾಪ ಮಾಡಿದ್ದೇನೆ ಎಂಬುದಾಗಿ ಒಪ್ಪಿಕೊಳ್ತಕ್ಕಂಥನಾಗಿದ್ದಾನೆ. ಒಪ್ಪಿಕೊಂಡು ನಿನ್ನ ಮಗನಾಗಿರಲು ನಾನು ಯೋಗ್ಯನಲ್ಲ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಅಪ್ಪ, ನನಗೆ ಮಗನಾಗಿರಲು ಯೋಗ್ಯನಲ್ಲ, ನಿನ್ನ ಮನೆಯಲ್ಲಿ ಹಾಳಾಗಿ ಆದರೂ ನನ್ನ ಸ್ವೀಕರಿಸು ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಆದರೆ ನಾವು ಮುಂದೆ ನೋಡ್ತಕ್ಕಂಥವರಾಗಿದ್ದೇವೆ, ಆ ತಕ್ಷಣ ತಂದೆ ಅವನನ್ನು ಅಂಗೀಕರಿಸಿಕೊಳ್ತಕ್ಕಂಥವನಾಗಿದ್ದಾನೆ, ಅವನ ಪಾಪಗಳನ್ನು ಸಮಿಸ್ತಕ್ಕಂಥವನಾಗಿದ್ದಾನೆ. ಸಮಿಸಿ ಆತನಿಗೆ ಕಾಲಿಗೆ ಚಪ್ಪಲಿಯನ್ನು ಕೊಡ್ತಕ್ಕಂಥವನಾಗಿದ್ದಾನೆ, ಕೈಗೆ ಉಂಗುರವನ್ನು ಕೊಡ್ತಕ್ಕಂಥವನಾಗಿದ್ದಾನೆ, ಹೊಸ ವಸ್ತ್ರವನ್ನು ಕೊಡ್ತಕ್ಕಂಥವನಾಗಿದ್ದಾನೆ, ಹಬ್ಬವನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಹೌದು, ಇದರಿಂದ ನಮಗೆ ಏನನ್ನ ದೇವರು ತಿಳಿಸುವಂತವನಾಗಿದ್ದಾನೆ ಅಂದರೆ, ನಾವೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡು ಜೀವಿಸುವಂತವರಾಗಿದ್ದೇವೆ. ಆದರೆ ನಾವು ಈ ತಪ್ಪಿಯೋದ ಮಗನ ರೀತಿಯಲ್ಲಿ ಹಿಂತಿರುಗಿ ಬರುವಾಗ ಆತನು ನಮ್ಮನ್ನು ಸ್ವೀಕರಿಸ್ತಕ್ಕಂಥವರಾಗಿದ್ದಾನೆ. ಸ್ವೀಕರಿಸುವುದು ಮಾತ್ರವಲ್ಲ, ಆತನ ರಾಜ್ಯದಲ್ಲಿ ಆತನ ಮನೆಯಲ್ಲಿ ನಾವು ಸದಾಕಾಲ ಇರುವ ಹಾಗೆ ನಮ್ಮನ್ನು ಅನುಗ್ರಹಿಸುವಂಥವನಾಗಿದ್ದಾನೆ, ಪೋಷಿಸ್ತಕ್ಕಂಥವನಾಗಿದ್ದಾನೆ. ಇದು ಸಾಮ್ಯ ಇರಬಹುದು ಪ್ರಿಯ ಕೇಳುಗರೆ, ಆದರೆ ಇದು ಪ್ರತಿಯೊಬ್ಬರ ಜೀವಿತದಲ್ಲಿ ನಿಜವಾಗಿ ನಡೀತಕ್ಕಂತಹ ಒಂದು ಘಟನೆಯನ್ನು ದೇವರು ಸಾಮ್ಯದ ಮೂಲಕವಾಗಿ ನಮಗೆ ತಿಳಿಯಪಡಿಸ್ತಕ್ಕಂಥವನಾಗಿದ್ದಾನೆ. ಹೀಗೆ ಒಬ್ಬ ವಿಶ್ವಾಸಿ ದೇವರನ್ನು ಅಂಗೀಕರಿಸಿಕೊಂಡು ದೇವರು ಅವನನ್ನು ಸ್ವೀಕರಿಸಿಕೊಳ್ಳುವುದಾದರೆ ಅವರಿಬ್ಬರ ನಡುವಿನ ಸಂಬಂಧ ಹೇಗಿರತಕ್ಕಂಥದ್ದಾಗಿದೆ ಅಂದರೆ, ದೇವರ ವಾಕ್ಯದಲ್ಲಿ ನಾವು ಓದುವುದಾದರೆ 2 ಕೊರಿಂಥಿಯ 6:16-18 ನಾವು ಓದುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ದೇವ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನಾವು ದೇವರೇ ಹೇಳಿರುವಂತೆ ಜೀವಸ್ವರೂಪನಾದ ದೇವರ ಮಂದಿರದಲ್ಲಿ ದೇವಲ್ಲ, ನನ್ನ ಜನರೆಲ್ಲ ನಾ ಮನೆ ಮಾಡುವೆನು, ಅವರ ನಡುವೆ ನಾ ತಿರುಗಾಡುವೆನು, ಅವರಿಗೆ ನಾನೇ ದೇವರಾಗಿರುವನು, ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದ್ದೇನೆ. ಆದ್ದರಿಂದ ಅನ್ಯ ಜನರನ್ನು ಬಿಟ್ಟು ಹೊರಗೆ ಬನ್ನಿರಿ, ಆದ್ದರಿಂದ ಬೇರ್ಪಟ್ಟು ಬಾಳಿರಿ, ಮಲಿನವಾದದ್ದನ್ನು ಮುಟ್ಟಬೇಡಿರಿ ಎಂದು ಕರ್ತನು ಹೇಳುತ್ತಾನೆ. ಇದಲ್ಲದೆ ನಾನು ನಿಮ್ಮನ್ನು ಸ್ವೀಕರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರಾರ್ಥಿಯರಾಗಿರಿ, ಸರ್ವಶಕ್ತನಾದಂಥ ಕರ್ತನು ಹೇಳುವಂತವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಒಬ್ಬ ವ್ಯಕ್ತಿ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡ ನಂತರ ಮತ್ತು ಕ್ರಿಸ್ತನು ನಮ್ಮನ್ನು ಅಂಗೀಕರಿಸಿಕೊಂಡ ನಂತರ ಸಂಬಂಧ ಹೇಗಿರ್ತಕ್ಕಂಥದ್ದಾಗಿದೆ ಅಂದರೆ, ಇಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ವಿಗ್ರಹಗಳನ್ನು ಬಿಟ್ಟು ಬನ್ನಿರಿ ಮತ್ತು ಅನ್ಯ ಜನರನ್ನು ಬಿಟ್ಟು ಬನ್ನಿರಿ, ಅವರಿಂದ ನೀವು ಬೇರ್ಪಡಿರಿ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈ ರೀತಿಯಾಗಿ ನಾವು ಅನ್ಯರಿಂದಲೂ ನಮ್ಮ ಪಾಪತನದಿಂದಲೂ ನಮ್ಮ ಕೆಟ್ಟತನದಿಂದಲೂ ಬೇರ್ಪಟ್ಟು ನಾವು ಬರುವುದಾದರೆ ದೇವರು ನಮ್ಮನ್ನು ತನ್ನ ಸ್ವಂತ ಮಗನಾಗಿ ಅಂಗೀಕರಿಸಿಕೊಳ್ತಕ್ಕಂಥವನಾಗಿದ್ದಾನೆ. ತನ್ನ ಸ್ವಂತ ಮಗನಾಗಿ ಅಂಗೀಕರಿಸಿಕೊಳ್ಳುವುದು ಮಾತ್ರವಲ್ಲದೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಆತನೇ ನಮಗೆ ತಂದೆ ಆಗಿರತಕ್ಕಂಥನಾಗಿದ್ದಾನೆ. ನಾವು ಆತನ ಮಕ್ಕಳಾಗಿರ್ತಕ್ಕಂಥವರಾಗಿದ್ದೇವೆ, ಕುಮಾರ ಕುಮಾರ್ತೆಯರಾಗಿರ್ತಕ್ಕಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಎಂತಹ ಅದ್ಭುತವಾದಂತಹ ಒಂದು ವಾಗ್ದಾನವನ್ನ ದೇವರು ನಮಗೆ ಕೊಡ್ತಕ್ಕಂಥವನಾಗಿದ್ದಾನೆ. ಇವತ್ತು ಹೌದು, ನಾನು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡಿದ್ದೇನೆ ಎಂಬುದಾಗಿ ನೀವು ಬರುವುದಾದರೆ ಖಂಡಿತವಾಗಿಯೂ ಆತನು ನಮ್ಮನ್ನ ತನ್ನ ಮಕ್ಕಳಾಗಿ ಅಂಗೀಕರಿಸಿಕೊಳ್ಳಲು ಮುಂದೆ ಬರತಕ್ಕಂಥವನಾಗಿದ್ದಾನೆ. ಆತನು ನಮ್ಮ ತಂದೆ ಆಗಿದ್ದಾನೆ. ಆ ನಿಮಿತ್ತವಾಗಿಯೇ ಪರಲೋಕದಲ್ಲಿರತಕ್ಕಂತಹ ನಮ್ಮ ತಂದೆಯೇ ಎಂಬುದಾಗಿ ನಾವು ಕರೆಯುವಂತವರಾಗಿದ್ದೇವೆ. ಈ ಒಂದು ಸ್ವೀಕಾರವನ್ನ ದೇವರು ನಮಗೆ ಕೊಡ್ತಕ್ಕಂಥವನಾಗಿದ್ದಾನೆ. ಅಂತ ನಿಟ್ಟಿನಲ್ಲಿ ನಾವು ಪ್ರತಿನಿತ್ಯ ಜೀವಿಸಬೇಕು. ಪ್ರಿಯ ಕೇಳುಗರೆ, ಮಾತ್ರವಲ್ಲದೆ ಇಂತಹ ಒಂದು ಸಂಬಂಧ ಅಸ್ತಿತ್ವದಲ್ಲಿರಲು ಮತ್ತು ಅದರ ಬಗ್ಗೆ ಒಬ್ಬರಿಗೆ ಪ್ರಜ್ಞೆ ಬಂದಾಗ ಅವರು ಏನು ಮಾಡಬೇಕು ಅಂದ್ರೆ, ಯೋಹಾನನು ಬರೆದ ಸುವಾರ್ತೆ 14:7 ಓದುವುದಾದ್ರೆ, ನೀವು ನನ್ನನ್ನು ತಿಳಿದಿದ್ದರೆ ನನ್ನ ತಂದೆಯನ್ನು ಸಹ ತಿಳಿದಿದ್ದೀರಿ, ಆಗಿನಿಂದ ನೀವು ಆತನನ್ನು ತಿಳಿದಿದ್ದೀರಿ ಮತ್ತು ಆತನನ್ನು ನೋಡಿದ್ದೀರಿ ಎಂದು ಹೇಳುವಂತೆವನಾಗಿದ್ದಾನೆ. ಇನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆ 8:16 ಓದುವುದಾದರೆ, ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮನೊಂದಿಗೆ ಸಾಕ್ಷಿ ಕೊಡುವಂತೆವನಾಗಿದ್ದಾನೆ. ಯಾವ ಒಬ್ಬ ವ್ಯಕ್ತಿ ಯೇಸು ಸ್ವಾಮಿಯ ಬಳಿಗೆ ಬಂದು ತನ್ನ ಪಾಪಗಳನ್ನು ಹರಕೆ ಇಟ್ಟು ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ತಕ್ಕಂಥವನಾಗಿದ್ದಾನೋ, ಅದೇ ರೀತಿಯಾಗಿ ದೇವರು ಇಗೋ ನನ್ನ ಮಗಳು ನನ್ನ ಮಗನೆಂಬುದಾಗಿ ನಮ್ಮನ್ನು ಅಂಗೀಕರಿಸಿಕೊಳ್ತಕ್ಕಂಥವರಾಗಿದ್ದೇವೋ, ಆವಾಗ ಅಲ್ಲಿ ಯಾರು ಕ್ರಿಯೆ ಮಾಡ್ತಕ್ಕಂಥವರಾಗಿದ್ದಾರೆ ನಮ್ಮಲ್ಲಿ ಅಂದರೆ, ಆತ್ಮನು ಕ್ರಿಯೆ ಮಾಡ್ತಕ್ಕಂಥನಾಗಿದ್ದಾನೆ, ಪರಿಶುದ್ಧಾತ್ಮನು ನಮ್ಮಲ್ಲಿ ನೆಲೆಗೊಳ್ತಕ್ಕಂಥನಾಗಿದ್ದಾನೆ, ಪರಿಶುದ್ಧಾತ್ಮನ ಕ್ರಿಯೆಗಳು ನಮ್ಮಲ್ಲಿ ನಡೆಯತಕ್ಕಂಥದ್ದಾಗಿದೆ, ಆತ್ಮನ ಫಲಗಳು ನಮ್ಮಲ್ಲಿ ಬರ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಆ ನಿಮಿತ್ತವಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 5:1 ತಿಳಿಸ್ತಕ್ಕಂಥದ್ದಾಗಿದೆ, ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ನಮಗೆ ಸಮಾಧಾನ ಉಂಟು ಎಂಬುದಾಗಿ ಹೇಳುವಂತೆವನಾಗಿದ್ದಾನೆ. ಹೀಗೆ ನಾವು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡ ನಂತರ, ಆತನು ನಮ್ಮನ್ನು ತನ್ನ ಮಕ್ಕಳಾಗಿ ಅಂಗೀಕರಿಸಿಕೊಂಡ ನಂತರ ಪರಿಶುದ್ಧಾತ್ಮನು ನಮ್ಮಲ್ಲಿ ಕ್ರಿಯೆ ಮಾಡ್ತಕ್ಕಂಥನಾಗಿದ್ದಾನೆ. ಈ ನಿಟ್ಟಿನಲ್ಲಿ ನಾವು ನಂಬಿಕೆಯಿಂದ ನೀತಿವಂತರಾಗಿ ಕ್ರಿಸ್ತನ ಜೊತೆಯಲ್ಲಿ ಸಮಾಧಾನದಿಂದ ಇರತಕ್ಕಂಥವರಾಗಿದ್ದೇವೆ. ಹೀಗೆ ವಿಶ್ವಾಸಿಗಳು ಶಾಂತಿಯುತವಾಗಿ ಎಲ್ಲ ರೀತಿಯಲ್ಲಿ ದೇವರಿಗೆ ಮೆಚ್ಚುಗೆ ಆಗಿ ಜೀವಿಸತಕ್ಕಂಥವರಾಗಿದ್ದಾರೆ. ದೇವರಿಗೆ ಮೆಚ್ಚುಗೆ ಆಗಿ ಜೀವಿಸುವಂತಹ ವ್ಯಕ್ತಿಯ ಜೀವಿತದಲ್ಲಿ ಆತ್ಮನ ಫಲಗಳು ಕಂಡುಬರತಕ್ಕಂಥದ್ದಾಗಿದೆ. ಈ ರೀತಿಯಾಗಿ ಆತ್ಮನ ಫಲಗಳು ನಮ್ಮಲ್ಲಿ ಕಂಡುಬರುವುದರ ಮೂಲಕವಾಗಿಯೇ ಅನೇಕರು ಇಗೋ ಈತನು ಕ್ರಿಸ್ತನ ಮಗನು, ಇಗೋ ಕ್ರಿಸ್ತನ ಮಗಳು ಎಂಬುದಾಗಿ ಈ ಲೋಕದಲ್ಲಿ ನಮ್ಮನ್ನು ನೋಡಿದಂಥವರು ಅರಿತುಕೊಳ್ತಕ್ಕಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಅದಕ್ಕೋಸ್ಕರವೇ ಮತ್ತಾಯನು ಬರೆದ ಸುವಾರ್ತೆ 7:20-21 ಓದುವುದಾದರೆ, ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ, ಹೀಗಿರಲಾಗಿ ಅವರ ಫಲಗಳಿಂದಲೇ ಅದನ್ನು ತಿಳಿದುಕೊಳ್ಳುವಿರಿ. ನನ್ನನ್ನು ಕರ್ತನೇ ಕರ್ತನೇ ಅನ್ನುವವರೆಲ್ಲರೂ ಪರಲೋಕ ರಾಜ್ಯವನ್ನು ಪ್ರವೇಶಿಸುವುದಿಲ್ಲ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತಂತೆ ನಡೆಯುವವನು ಮಾತ್ರ ಪರಲೋಕ ರಾಜ್ಯಕ್ಕೆ ಪ್ರವೇಶಿಸುವನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇಲ್ಲಿ ದೇವರು ಹೇಳುವಂತೆವನಾಗಿದ್ದಾನೆ, ಯಾವ ಒಬ್ಬ ವ್ಯಕ್ತಿ, ಯಾವ ಒಬ್ಬ ವಿಶ್ವಾಸಿ ನಿಜವಾಗೂ ಸಹ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಿರ್ತಕ್ಕಂಥವನಾಗಿದ್ದಾನೋ, ಕ್ರಿಸ್ತನು ಅವನನ್ನು ಅಂಗೀಕರಿಸಿಕೊಂಡಿರ್ತಕ್ಕಂಥವರಾಗಿದ್ದಾರೋ, ಆವಾಗ ಇಬ್ಬರು ಸಹ ಸಮಾಧಾನ ನಡೀತಕ್ಕಂಥವರಾಗಿದ್ದಾರೆ. ಆತನು ನಮ್ಮ ತಂದೆ ಆಗಿದ್ದೇನೆ, ನಾವು ಆತನ ಮಕ್ಕಳಾಗಿದ್ದೇವೆ, ಆತ್ಮನ ಫಲಗಳನ್ನು ಕೊಡ್ತಕ್ಕಂಥವರಾಗಿದ್ದೇವೆ, ಆತನ ಚಿತ್ತಕ್ಕೆ ತಕ್ಕಂತೆ ನಾವು ಜೀವಿಸ್ತಕ್ಕಂಥವರಾಗಿದ್ದೇವೆ. ಆತನ ಚಿತ್ತಕ್ಕೆ ತಕ್ಕಂತೆ ಜೀವಿಸುವಾಗ ನಾವು ಈ ಲೋಕದಲ್ಲಿ ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ, ನಮ್ಮ ಜೀವಿತ ಹೇಗಿರತಕ್ಕಂಥದ್ದಾಗಿದೆ ಅಂದರೆ, ಯೋಹಾನನು ಬರೆದ ಸುವಾರ್ತೆ 15:4 ಓದುವುದಾದರೆ, ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯ ಬಳಿಯಲ್ಲಿ ನೆಲೆಗೊಳ್ಳದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡುವುದಿಲ್ಲವೋ, ಹಾಗೆ ನೀವು ನನ್ನಲ್ಲಿ ನೆಲೆಗೊಳ್ಳದಿದ್ದರೆ ಫಲ ಕೊಡರಾರಿರಿ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಒಬ್ಬ ವ್ಯಕ್ತಿ ಕ್ರಿಸ್ತನಾಗಿರ್ತಕ್ಕಂತಹ ಆತನ ಕೊಂಬೆಯಲ್ಲಿ ನಾವು ನೆಲೆಗೊಳ್ಳಬೇಕು. ನೆಲೆಗೊಂಡಾಗ ಮಾತ್ರ ನಾವು ಫಲ ಕೊಡಲು ಸಾಧ್ಯ, ಆತನ ಮಕ್ಕಳಾಗಿ ಜೀವಿಸಲು ಸಾಧ್ಯ. ಒಂದು ವೇಳೆ ನಾವು ಆತನಲ್ಲಿ ನಾವು ನೆಲೆಗೊಳ್ಳಲಿಲ್ಲ ಅಂದರೆ ತನ್ನಷ್ಟಕ್ಕೆ ತಾನು ಫಲ ಕೊಡಲು ಸಾಧ್ಯವೇ ಇಲ್ಲ. ಪ್ರಿಯ ಕೇಳುಗರೆ, ಆತನಲ್ಲಿ ನೆಲೆಗೊಂಡಾಗ ಮಾತ್ರ ನಾವು ಫಲ ಕೊಡಲು ಸಾಧ್ಯ. ಅಂತಹ ಒಂದು ನಂಬಿಕೆಯಿಂದ ನಾವು ಜೀವಿಸುವುದಾದರೆ ನಾವು ನಿಜವಾಗಿಯೂ ಸಹ ಕ್ರಿಸ್ತನು ನಮ್ಮನ್ನು ಅಂಗೀಕರಿಸಿಕೊಂಡಿದ್ದಾನೆ, ನಾವು ಆತನನ್ನು ಅಂಗೀಕರಿಸಿಕೊಂಡಿದ್ದೇವೆ, ಆತನು ನಮ್ಮ ತಂದೆಯಾಗಿದ್ದಾನೆ, ನಾವು ಆತನ ಮಕ್ಕಳಾಗಿದ್ದೇವೆ ಅನ್ನುವುದಕ್ಕೆ ಸಾಕ್ಷಿಗಳಾಗಿದೆ. ಒಂದು ವೇಳೆ ಪ್ರಿಯ ಕೇಳುಗರೆ, ನೀವು ಇನ್ನೂ ಸಹ ಕ್ರಿಸ್ತನನ್ನ ಅಂಗೀಕರಿಸಿಕೊಂಡಿಲ್ಲ, ಸ್ವೀಕರಿಸಿಕೊಂಡಿಲ್ಲ ಎಂದರೆ ಆತ ನಿಮ್ಮನ್ನು ಸ್ವೀಕರಿಸಿಕೊಂಡಿದ್ದಾನೆ. ಆ ನಿಮಿತ್ತವಾಗಿಯೇ ಪ್ರಕಟಣೆ ಗ್ರಂಥ 3:20 ತಿಳಿಸತಕ್ಕಂಥದ್ದಾಗಿದೆ. ಈಗೋ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಧ್ವನಿಯನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ. ಹಾಗಾಗಿ ನೀವು ಯೋಚಿಸಿರಿ, ಹೌದು ನಾನು ಕ್ರಿಸ್ತನನ್ನು ಇನ್ನೂ ಸ್ವೀಕರಿಸಿಕೊಂಡಿಲ್ಲ, ನಾನು ಆತನ ಮಗನಾಗಿಲ್ಲ ಎಂಬುದಾಗಿ ನೀವು ಹೇಳುವುದಾದರೆ ಆತನು ನಿಮ್ಮ ಹೃದಯದ ಬಾಗಿಲನ್ನು ತರ್ತಕ್ಕಂಥನಾಗಿದ್ದಾನೆ. ಇವತ್ತಿನ ದಿನದಲ್ಲಿ ಹೌದು ನಾನು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳಬೇಕು, ಆತನಿಗೆ ನನ್ನ ಹೃದಯವನ್ನು ಕೊಡಬೇಕೆಂಬುದಾಗಿ ನೀವು ಹೇಳುವುದಾದರೆ ಆತನು ನಿಮ್ಮ ಹೃದಯದೊಳಕ್ಕೆ ಬರಲು ಸಿದ್ಧನಾಗಿದ್ದಾನೆ, ನಿಮ್ಮ ಜೊತೆ ಊಟ ಮಾಡಲು ಸಿದ್ಧನಾಗಿದ್ದಾನೆ. ಪ್ರಿಯ ಕೇಳುಗರೆ, ಆತನು ನಿಮ್ಮನ್ನು ಅಂಗೀಕರಿಸಿಕೊಳ್ಳಲು ಸಿದ್ಧನಾಗಿದ್ದಾನೆ. ನೀವು ಆತನನ್ನು ಅಂಗೀಕರಿಸಿಕೊಳ್ಳಲು ಸಿದ್ಧರಾಗಿದ್ದೀರಾ? ಯೋಚಿಸಿರಾ? ಯಾಕೆಂದರೆ ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 4:7 ತಿಳಿಸ್ತಕ್ಕಂಥದ್ದಾಗಿದೆ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದಿವ್ಯ ಶಾಂತಿಯು ನಿಮ್ಮ ಹೃದಯಗಳನ್ನು ಆಲೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಪಾಡುವುದು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಯಾರೆಲ್ಲ ಒಬ್ಬ ವ್ಯಕ್ತಿ ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಳ್ತಕ್ಕಂಥವನಾಗಿದ್ದಾನೋ, ಯೇಸು ಸ್ವಾಮಿ ಅವನನ್ನು ಅಂಗೀಕರಿಸಿಕೊಳ್ತಕ್ಕಂಥವರಾಗಿದ್ದಾರೋ, ಆವಾಗ ಆತನ ಜೀವಿತದಲ್ಲಿ ಆತ್ಮನ ಫಲಗಳು ಬರತಕ್ಕಂಥದ್ದಾಗಿದೆ. ಆತನು ದೇವರನ್ನು ತಂದೆಯೇ ಎಂಬುದಾಗಿ ಕರೀತಕ್ಕಂಥನಾಗಿದ್ದಾನೆ. ಆತನು ನನ್ನ ಮಗಳೇ ನನ್ನ ಮಗನೇ ಎಂಬುದಾಗಿ ಕರೀತಕ್ಕಂಥನಾಗಿದ್ದಾನೆ. ಆತನ ಜೀವಿತದಲ್ಲಿ ಆಲೋಚನೆಗಳು ಎಲ್ಲ ರೀತಿಯ ಸಮಾಧಾನವು ಅವರ ಹೃದಯದಲ್ಲಿ ತುಂಬಿರತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಯೇಸು ಸ್ವಾಮಿ ನಿಮ್ಮನ್ನು ಕರೆಯುವಾಗ ಆತನ ಶಬ್ದವನ್ನು ನೀವು ಕೇಳ್ತಕ್ಕಂಥವರಾಗಿದ್ದೀರಾ? ನಿಮ್ಮ ಹೃದಯವನ್ನು ತೆರೆಯಿರಿ. ಆತನು ನಿಮ್ಮ ಸಂಗಡ ಬಂದು ಊಟ ಮಾಡ್ತಕ್ಕಂಥವನಾಗಿದ್ದಾನೆ. ಹೌದು, ಇವತ್ತಿನ ದಿನದಲ್ಲಿ ಕ್ರಿಸ್ತನನ್ನು ನಾನು ಅಂಗೀಕರಿಸಿಕೊಂಡಿದ್ದೇನೆ ಎಂಬುದಾಗಿ ನೀವು ಹೇಳುವುದಾದರೆ ನನ್ನ ಸಂಗಡ ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಡಿರಿ. ಪರಲೋಕದ ದೇವರೇ, ಸರ್ವ ಸೃಷ್ಟಿಕರ್ತನೇ, ನೀನು ಒಳ್ಳೆಯವನು, ಸಮಾಧಾನದ ಪ್ರಭುವಾಗಿದ್ದೀಯ ಸ್ವಾಮಿ. ಹೌದು ದೇವ, ನೀನು ನಮ್ಮನ್ನು ಅಂಗೀಕರಿಸಿಕೊಂಡಿದ್ದೀಯ ಸ್ವಾಮಿ. ನಾನು ನಿಮ್ಮನ್ನು ಅಂಗೀಕರಿಸಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಅಪ್ಪಾ ತಂದೆ ಎಂದು ಕರೆಯುವಂಥ ಭಾಗ್ಯವನ್ನು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದೀಯ ಸ್ವಾಮಿ. ನೀ ನಮ್ಮನ್ನು ನನ್ನ ಮಗಳೇ ನನ್ನ ಮಗನೇ ಎಂಬುದಾಗಿ ಕರೆಯುತ್ತಿರುವುದಕ್ಕೋಸ್ಕರ ಸ್ತೋತ್ರ. ಮುಂದಿನ ದಿನಗಳಲ್ಲಿ ನಿನ್ನ ಮಗನಾಗಿ ನಿನ್ನ ಮಗಳಾಗಿ ಆತ್ಮನ ಫಲಗಳನ್ನು ಹೊಂದಿಕೊಂಡು ನಿನ್ನ ರಾಜ್ಯಕ್ಕೋಸ್ಕರ ಜೀವಿಸಲು ಸಹಾಯ ಮಾಡು ಸ್ವಾಮಿ. ಅಪ್ಪ, ನಿನ್ನ ಜೊತೆಯಲ್ಲಿ ಸದಾಕಾಲ ಇದೇ ರೀತಿಯಲ್ಲಿ ಜೀವಿಸಲು ಸಹಾಯ ಮಾಡು. ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು, ಎಲ್ಲ ರೀತಿಯ ಕಾರ್ಯಗಳನ್ನು ಮಾಡು, ಆಶೀರ್ವಾದಿಸಿ ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ. ಆಮೆನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು
ನಿಮ್ಮನ್ನು ಆಶೀರ್ವದಿಸಲಿ.